ಸಂಪದ ಗೆಳೆಯರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಕನ್ನಡದ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರನ್ನು ಅವ್ರ ಮನೆಯಲ್ಲಿ ಮಾತಾಡಿಸೋದಕ್ಕೆ ಅಂತ ಬಂದಿದ್ದೇವೆ. ತಾವು ಅನೇಕರು ಜಿ ಎಸ್ ಎಸ್ ಅವರ ಎಷ್ಟೋ ಕವಿತೆಗಳನ್ನು ಓದಿದ್ದೀರಿ, ಹಾಡುಗಳನ್ನು ಕೇಳಿದ್ದೀರಿ. ಕನ್ನಡದ ತುಂಬ ಜನ ಪ್ರೀತಿಯನ್ನು ಗಳಿಸಿಕೊಂಡಿರುವ, ನಮ್ಮ ಎಷ್ಟೋ ಭಾವನೆಗಳಿಗೆ ಮಾತನ್ನು ಕೊಟ್ಟಿರುವ ಬಹಳ ಮುಖ್ಯವಾದ ಕವಿ ಅವರು. ಮೊನ್ನೆ ತಾನೇ ಅಂದರೆ ಫೆಬ್ರವರಿ 7ನೇ ತಾರೀಕು ನಮ್ಮ ಜಿ ಎಸ್ ಎಸ್ ಅವರಿಗೆ 80 ವರ್ಷ ತುಂಬಿ ಈಗ 81ರ ಹರೆಯಕ್ಕೆ ಬಂದಿದ್ದಾರೆ. ಮೊದಲಿಗೆ ನಮ್ಮ ಸಂಪದ ಎಲ್ಲ ಗೆಳೆಯರ ಪರವಾಗಿ ಸರ್ ತಮಗೆ ಅಭಿನಂದನೆಗಳನ್ನು ಹೇಳ್ತೇನೆ.
ವಂದನೆಗಳು ನಿಮ್ಮ ಅಭಿನಂದನೆಗೆ.
ಸರ್, ನಮ್ಮ ಸಂಪದದ ಓದುಗರು ಇಡೀ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಂಚಿ ಹೋಗಿದ್ದಾರೆ. ಅವರಿಗೆಲ್ಲ ಕನ್ನಡದ ಪ್ರೀತಿ ತುಂಬ ಇದೆ. ತಾವು ದಯವಿಟ್ಟು ತಮ್ಮ ಕಾವ್ಯೋದ್ಯಮವನ್ನು ಶುರು ಮಾಡಿದ್ದು, ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದ್ದು, ತಮ್ಮ ಬಾಲ್ಯ, ಇವುಗಳನ್ನು ತಮ್ಮ ಬಾಯಿಂದಲೇ ಕೇಳೋದಕ್ಕೆ ಅವರಿಗೆ ತುಂಬ ಕುತೂಹಲ ಇರುತ್ತೆ. ಆ ಬಗ್ಗೆ ಕೆಲವು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ತೇನೆ.
80ರ ಹಂತದಲ್ಲಿ ನಿಂತು ನಡೆದು ಬಂದ ದಾರಿ ಕಡೆಗೆ ಹೊರಳುವ ಒಂದು ಸಣ್ಣ ಅವಕಾಶ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಕಾವ್ಯ ಜೀವನ ಪ್ರಾರಂಭವಾದದ್ದು ಹೇಗೆ, ಅದಕ್ಕೆ ದೊರೆತ ಪ್ರೇರಣೆಗಳು ಯಾವುವು, ನಾನು ಹೇಗೆ ಕವಿಯಾಗಿ ಬೆಳೆದು ಬಂದೆ ಇತ್ಯಾದಿಗಳನ್ನು ಕುರಿತ ಸಂಗತಿ ಬಹಳ ಸ್ವಾರಸ್ಯವಾಗಿದೆ. ಈ ಯುಗದ ಸಂತಶ್ರೇಷ್ಠರಾದ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಒಂದು ಇರುವೆ ಸಕ್ಕರೆಯ ಪರ್ವತದ ಹತ್ರ ಹೋಯ್ತಂತೆ. ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಕೊಂಡು ಅದು ತನ್ನ ಗೂಡಿಗೆ ಹಿಂತಿರುಗುವಾಗ ಅಂದ್ಕೋತಂತೆ, ಈಗ ನಾನು ಸಕ್ಕರೆಯ ಬೆಟ್ಟದಿಂದ ಒಂದು ಚೂರು ತಗೊಂಡು ಹೋಗ್ತಾ ಇದ್ದೀನಿ, ಒಂದಿನ ಸಲ ಬಂದಾಗ ಇಡೀ ಬೆಟ್ಟವನ್ನೇ ಸಾಗಿಸಿಬಿಡ್ತೀನಿ ಅಂತಂದಂತೆ. ಜೀವನವನ್ನು ಕುರಿತು ಬಹಳ ಜನ ಹೀಗೆ ಅಂದ್ಕೋತಾರೆ. ಜೀವನ ಅನ್ನೋದು ಎಷ್ಟು ಅಗಾಧವಾದದ್ದು, ಎಷ್ಟು ಆಳವಾದದ್ದು, ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸಾಹಿತ್ಯ ಅನ್ನೋದು ಕೂಡ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ಗ್ರಹಿಸುವ ಒಂದು ವಿಧಾನ ಅಂತ ತಿಳ್ಕೊಂಡಿದ್ದೇನೆ. ನಮ್ಮ ಅರಿವಿಗೆ ತಂದುಕೊಳ್ಳುವ ಒಂದು ವಿಧಾನ ಅಂತ ತಿಳ್ಕೊಂಡಿದ್ದೇನೆ. ನನ್ನ ಕಾವ್ಯದ ಜೀವನ ಕುರಿತು ಹೇಳೋದಾದರೆ, ನನಗೆ ಕವಿತೆ ಬರೆಯುವುದು ಹೇಗೆ ಅಂತ ಅನ್ನೋ ಪ್ರಶ್ನೆ ಎತ್ಕೊಂಡಾಗ ನನಗೆ ಮುಖ್ಯವಾಗಿ ಒಂದು ಕೆಲವು ನೆನಪಿನ ಪ್ರತೀಕಗಳು ಅಂತ ಹೇಳ್ಬೋದು. ಒಂದು, ನನ್ನ ಎಳೆಯಂದಿನಲ್ಲಿ ನಾನು ಕಂಡ ಕುಂಬಾರನ ಕೇರಿಯ ತಿರುಗು ಚಕ್ರ. ಕುಂಬಾರರು ಮಡಕೆಗಳು ಮಾಡೋದು ಬಹಳ ಇವತ್ತು ಹೇಗೋ ಗೊತ್ತಿಲ್ಲ. ಇವತ್ತೆಲ್ಲ ನಾವು ಬಹಳ ಮುಂದುವರೆದ್ಬಿಟ್ಟು ನಮಗೂ ಹಳ್ಳಿಗೂ ಯಾವ ಸಂಬಂಧವೂ ಇಲ್ಲ. ಕುಂಬಾರನ ಚಕ್ರ ಅಂದರೆ ಏನು, ಗಿಡದಲ್ಲಿ ಈ ನಾವು ತಿನ್ನುವ ಅನ್ನ ಯಾವ ಗಿಡದಲ್ಲಿ ಬೆಳೆಯುತ್ತೆ, ಯಾವ ಮರದಲ್ಲಿ ಬೆಳೆಯುತ್ತೆ ಅಂತ ಮಕ್ಕಳು ಕೇಳೋ ಪ್ರಶ್ನೆ ಬಂದಿದೆ ಅಷ್ಟೆ. ಆ ಕಾಲದಲ್ಲಿ ಚಿಕ್ಕಂದಲ್ಲಿ ನಾನು, ನಮ್ಮ ಮನೆ ಪಕ್ಕದಲ್ಲಿ ಕುಂಬಾರ ಕೇರಿ ಇತ್ತು. ಆ ಕುಂಬಾರ ಕೇರಿ ಒಳಗೆ ಕುಂಬಾರನ ಚಕ್ರ ಇದೆಯಲ್ಲ, ಮಡಕೆಯನ್ನು ಮಾಡೋ ಚಕ್ರ, ಅದು ಬಹಳ ಆಕರ್ಷಕವಾದ ಸಂಗತಿ ನನಗೆ. ಪ್ರತಿದಿನ ನಾನು ಸ್ಕೂಲ್ಗೆ ಹೋಗೋಕ್ಕೆ ಮೊದಲು ಅಲ್ಲಿ ಹೋಗಿ ನಿಂತ್ಕೋತಾ ಇದ್ದೆ. ತಿರುಗುವ ಚಕ್ರದ ಮಧ್ಯೆ ಇರುವ ಮಣ್ಣಿನ ಮುದ್ದೆ ಕುಂಬಾರನ ಕೈಚಳಕದ ಮೂಲಕ ವಿವಿಧ ಪಾತ್ರಗಳಾಗಿ ರೂಪಗಳಾಗಿ, ಒಂದು ಮಡಕೆ ಬೇಕೋ, ಕುಡಿಕೆ ಬೇಕೋ, ತಟ್ಟೆ ಬೇಕೋ, ಗಡಿಗೆ ಬೇಕೋ, ಸೋರೆ ಬುರಡೆ ಬೇಕೋ, ಹೀಗೆ ಬೇರೆ ಬೇರೆ ಆಕಾರಗಳಾಗಿ ಮೂಡೋದು ನೋಡಿದಾಗ ಕವಿತೆ ಹುಟ್ಟುವುದು ಹೀಗೆ ಅನಿಸ್ತು ನನಗೆ. ಒಂದು ಅಮೂರ್ತವಾದ ಒಂದು ಅನುಭವ ದ್ರವ್ಯ ಕವಿಯ ಕಲ್ಪನೆಯಿಂದ ಏನೇನು ಆಕಾರ ತಾಳ್ತದೆ ಅನ್ನೋದು ಈ ಕವಿತೆ ಮೊದಲು ನನ್ನಲ್ಲಿ ಉಂಟು ಮಾಡಿದ ವಿಸ್ಮಯದ ಮೊದಲ ಭಾಗ ಇದು. ಇದು ಕವಿತೆ ಹುಟ್ಟೋದು ಹೇಗೆ ಅನ್ನೋದಕ್ಕೆ ನಾನು ಕಂಡ ಒಂದು ರೂಪಕ. ಮತ್ತೊಂದು, ಅದೇ ನನ್ನ ಹಳ್ಳಿಯ ಪರಿಸರದೊಳಗೆ ನೇಕಾರರ ಮನೆಗಳಿರ್ತದ್ದು, ಉದ್ದಕ್ಕೂ ಹಾಸಿಕೊಂಡ ಬಣ್ಣ ಬಣ್ಣದ ನೂಲಿನ ಮಗ್ಗದ ಎದುರು ನೇಯುವನು ತನ್ನ ಕೈಚಳಕ ತೋರಿಸುವಾಗ ಆ ಬಣ್ಣದ ನೂಲಿನ ಮಧ್ಯೆ ಆ ಲಾಳಿ ಆಡುವ ಪುರಿಯಿಂದ ಆ ಬಟ್ಟೆಯ ಎಳೆಗಳು, ಒಂದು ದಾರದ ಎಳೆಗಳು ಬಟ್ಟೆಯಾಗಿ ಮಾರ್ಪಡುವ ಪವಾಡ, ಒಂದು ಮತ್ತೊಂದಾಗಿ ಮಾರ್ಪಡುವ ಪವಾಡ. ಇದು ನನಗೆ ಕವಿತೆ ಹುಟ್ಟೋದು ಹೇಗೆ ಅಂತ. ಅನೇಕ ಅನುಭವದ ಎಳೆಗಳು ನಮ್ಮ ಮನಸ್ಸಿನ ಮಗ್ಗದಲ್ಲಿ, ಕಲ್ಪನೆಯ ಲಾಳಿಯಲ್ಲಿ ಯಾವ ರೂಪ ತಾಳ್ತವೆ ಅನ್ನೋದು ಬಹಳ ಆಶ್ಚರ್ಯದ ಸಂಗತಿ ಅಂತ ಕಾಣ್ತು. ಇನ್ನೊಂದು ತೆಂಗಿನ ಮರಗಳು. ಈ ತೆಂಗಿನ ಮರ ನನ್ನನ್ನು ಆಕರ್ಷಿಸಿದಷ್ಟು ಬೇರೆ ಮರಗಳು ಸೇಳಿದಿಲ್ಲ. ನಮ್ಮ ಮನೆಯ ಕಾಂಪೌಂಡೊಳಗೆ ಒಂದೆರಡು ತೆಂಗಿನ ಮರ ಇದ್ದವು. ಈ ತೆಂಗಿನ ಮರ ಇದೆಯಲ್ಲ, ಇದ್ರ ಸ್ವಾರಸ್ಯ ಅಂತ ಹೇಳಿದ್ರೆ ಇದು ಉಳಿದ ಮರಗಳ ಹಾಗೆ ಯಾವುದೇ ಋತುಗತಿಗೆ ಒಳಪಟ್ಟದ್ದಲ್ಲ. ಮಾಗಿ ಬಂದಾಗ ಎಲೆ ಉದುರೋದು, ಚೈತ್ರ ಬಂದ ಚಿಗುರೋದು, ಆ ಸಬೂಬೇ ಇಲ್ಲ, ಆ ಪರಿಪಾಠವೇ ಇಲ್ಲ ಅದಕ್ಕೆ. ಅದು ತನ್ನಪ್ಪ ತಾನೇ ಸ್ವರ್ಸಬೇಕು. ತೆಂಗಿನ ಮರಗಳು ನೋಡಿದಾಗ ನನಗೆ ಏನಿಸ್ತದೆ ಅಂದರೆ, ಇನ್ನೇನು ಗರಿಬಿಚ್ಚಿ ಈಗಲೋ ಆಗಲೋ ಹಾರಿ ಹೋಗುವ ಒಂಟಿ ಕಾಲಿನ ಪಕ್ಷಿಗಳ ಹಾಗೆ ನನಗೆ ತೆಂಗಿನ ಮರ ಗೋಚರಿಸುತ್ತೆ. ಮರಗಳೆಲ್ಲ ಮೇಲೆ ಕರೆದು ಹೋಗುವ ಹಸಿರಿನ ಪ್ರವಾಹಗಳಾಗಿ ಕಾಣ್ತದೆ. ಮೇಲಕ್ಕೆ ಹೋಗೋದು ಎಲ್ಲ ಊರ್ಧ್ವಗಾಮಿಯಾದ ಹೋಗೋ ಕಾಣ್ತದೆ. ಈ ತೆಂಗಿನ ಮರಗಳ ನೋಡ್ತಾ ನೋಡ್ತಾ ನನಗೆ ಏನು ಎತ್ತರದಲ್ಲಿ ಎದ್ದು ಥಟ್ಟನೆ ಗರಿಬಿಚ್ಚಿ ಹಣ್ಣು ತನ್ನ ಕಾಯಿಗಳನ್ನು ತುಂಬಿಕೊಂಡು ನಿಲ್ಲುವ ಇದು ನಿಲ್ಲುವ ನನಗೆ ಬಹಳ ಆಕರ್ಷಕವಾಗಿ ಕಾಣ್ತದೆ. ಅದು ಯಾವತ್ತೂ ಎಲೆ ಉದಿಸ್ಕೊಳ್ಳೋದು, ಅದು ಯಾರ ಮೇಲಾದ್ರೂ ಬಿದ್ದಿದೆ ತಲೆ ಮೇಲೆ ಅಂತಿಲ್ಲ. ಅದರ ಗಡಿ ಈಗ ಗಡಿಯ ಹೆಡಗಳಿರ್ತಲ್ಲ, ಅದು ಧಾರಣೆ ಅದು ಕಳಿಸ್ಕೊಂಡು ಮತ್ತೆ ಬೇರೆ ಹುಟ್ಟುಕೊಡ್ಸಿ. ಇದು ನೋಡಿದಾಗ ನನಗೆ ಕ್ರಿಸ್ತ ಬುದ್ಧರ ನೆನಪಾಗ್ತದೆ. ಎಲ್ಲವನ್ನು ಬೇಕಾದ ಥಟ್ಟನೆ ಬಿಚ್ಚಿ ತಂದು ಪಡೆಯಕ್ಕೆ ತನ್ನ ಎತ್ತರದಲ್ಲಿ ನಿಲ್ಲುವ ನಿಲ್ಲುವರು. ಇದನ್ನು ನೋಡಿದ ಮೇಲೆ ನನಗೆ ದೇವರ ವಿಚಾರದ ಕಲ್ಪನೆಯೇ ಬದಲಾಗುತ್ತೆ. ದೇವರು ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಅವನ ಅಡ್ರೆಸ್ ಎಲ್ಲಿದೆ ಗೊತ್ತಿಲ್ಲ. ಆದರೆ ಈ ದೇವರನ್ನು ಕಂಡವು ಅಂತ ಹೇಳುವ, ಅಥವಾ ಮನುಷ್ಯರಿಗೋಸ್ಕರ ಮನುಷ್ಯರ ಕಷ್ಟ ಸಂಕಟ ದುಃಖ ನೋವುಗಳನ್ನು ಕಡಿಮೆ ಮಾಡೋಕ್ಕೆ ದುಡಿದ್ರಲ್ಲ ಜನ, ಇವರೇ ನನಗೆ ದೇವರು ಅಂತ ಅನಿಸ್ತದೆ. ಇದಕ್ಕಿಂತ ದೊಡ್ಡ ದೇವರು ಇರಲಾರಸು. ಪ್ರೀತಿ ಕರುಣೆ ಸ್ನೇಹ ಮುರುಕ ಇವೇ ನಮ್ಮ ದೇವರು ಅನ್ನೋದು ನನ್ನ ಅವಸೆ. ಈ ಕೆಲವು ಕಲ್ಪನೆಗಳನ್ನು ಈ ನನ್ನ ಕನ್ನಡ ನನ್ನ ಕವಿತೆ ಹುಟ್ಟುಕೊಂಡದ್ದು ಹೇಗೆ ನನಗೆ ಗೊತ್ತಿಲ್ಲ. ನನ್ನ ಎಡೆಯಂದಿನ ದಿನಗಳಲ್ಲಿ, ಹೈಸ್ಕೂಲಿನ ದಿನಗಳಲ್ಲಿ ನಾನು ಕುವೆಂಪು, ಬೇಂದ್ರೆ ಇಂಥವರ ಕವಿತೆಗಳನ್ನು ಮತ್ತು ಕುಮಾರವ್ಯಾಸ ಕಾವ್ಯವನ್ನು ತರಗತಿಗಳಲ್ಲಿ ಕಿವಿ ಮೇಲೆ ಕೇಳಿದೆ. ಆ ಲಯ, ಆ ಕಲ್ಪನೆ, ಆ ಧ್ವನಿ ಏನೋ ಒಂದು ನನ್ನಲ್ಲಿ ಹುಟ್ಟಿಸಿದ ಪ್ರೇರಣೆಯಿಂದ ನಾನು ಏನೋ ಬರಿಬೇಕು ಅಂತ ಒಂದು ಪದ್ಯನ ಬರಿಬೇಕಾಯಿತು. ಒಂದು ಇರುವೆ ತನ್ನ ಮರಿಗೆ ನೀರಿನಲ್ಲಿ ಈಜು ಕಲಿಸಬೇಕು ಅಂತ ಹೋಯಿತು ಅನ್ನೋದು ನನ್ನ ಮೊದಲೇ ಪದ್ಯ. ಅದೆಲ್ಲೂ ಅಚ್ಚಾಗಿಲ್ಲ. ಇರುವೆಯೊಂದು ತನ್ನ ಮರಿಗೆ ನೀರುಳ್ಳ ಈಜು ಕಲಿಸಲೆಂದು ಹರಿವ ತೊರೆಯ ಬಳಿಗೆ ಹೋಯಿತು ಅಂತ ಶುರುವಾಗೋದು ಪದ್ಯ ಅದು. ಅಷ್ಟು ಮಾತ್ರ ಜ್ಞಾಪಕ. ಹೀಗೆ ಪ್ರಾರಂಭವಾದ ಕವಿತೆ. ಮುಂದೆ ನನ್ನ ಇಂಟರ್ಮೀಡಿಯೇಟ್ ತರಗತಿಯೊಳಗೆ ಒಂದು ಘಟನೆ ನಡೆಯಿತು. ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜೊಳಗೆ ಒಬ್ಬ ಅಧ್ಯಾಪಕರು ಇಂಗ್ಲೀಷ್ ಕವಿತೆಯನ್ನು ಪಾಠ ಮಾಡಿಸೋರು. ಆ ಕವಿತೆಯ ಹೆಸರು ಎಲಿಜಿ ರಿಟರ್ನ್ ಆನ್ ಎ ಕಂಟ್ರಿ ಚರ್ಚಾರ್ಡ್ ಅಂತ. ಅಲ್ಲಿ ಆ ಥಾಮಸ್ ಗ್ರೇ ಪದ್ಯ ಅದು. ಅಲ್ಲಿ ಒಂದು ಸ್ಟ್ಯಾನ್ಸಾ ಅವತ್ತು ಪಾಠ ಮಾಡಿದ್ದು ಅಧ್ಯಾಪಕರು. ಫುಲ್ ಮೆನಿ ಎ ಜೆಮ್ ಆಫ್ ಪ್ಯೂರ್ ಶ್ರೇ ಸಿರೀನ್ ದಿ ಡಾರ್ಕ್ ಅನ್ಫ್ಯಾದಮ್ಡ್ ಕೇವ್ಸ್ ಆಫ್ ದಿ ಓಷನ್ ಬೇರ್. ಫುಲ್ ಮೆನಿ ಎ ಫ್ಲವರ್ಸ್ ಆರ್ ಬಾರ್ನ್ ಟು ಬ್ಲಷ್ ಅನ್ಸೀನ್ ಆ್ಯಂಡ್ ವೇಸ್ಟ್ ಇಟ್ ಸ್ವೀಟ್ನೆಸ್ ಆನ್ ದಿ ಡೆಸರ್ಟ್ ಏರ್. ಈ ಪದ್ಯ ನನ್ನ ಮೇಲೆ ಮಾಡಿದ ಪರಿಣಾಮ ಅದ್ಭುತವತ್ತು. ಎಷ್ಟು ಅದ್ಭುತವಾದಿದೆ ಪದ್ಯ. ಅನೇಕ ರತ್ನಗಳು ಮುತ್ತುಗಳು ಎಲ್ಲ ಸಮುದ್ರ ಥರದಲ್ಲಿ ಹುಡುಕ್ಬಿಟ್ಟಿವೆ. ಕಾಡಲ್ಲಿ ಎಷ್ಟೋ ಲಕ್ಷಾಂತರ ಲಕ್ಷಾಂತರ ಹೂಗಳು ಅರಳಿ ಹೋಗ್ತಾ ಇವೆ. ಹೀಗೆ ನಾವು ಎಷ್ಟೋ ಪ್ರತಿಭಾ ವಿಶೇಷಗಳು ವ್ಯರ್ಥವಾಗ್ತಿವಿಯಲ್ಲ ಅನ್ನುವ ವಿಷಾದ ಅದರೊಳಗಿದೆ. ಅದರೊಳಗೆ ಅದನ್ನು ನನಗನ್ವಯ ಮಾಡಿಕೊಂಡು ನಾನು ಆ ಪದ್ಯ ಕೇಳಿದ ಮೇಲೆ ಆ ಪದ್ಯ ಒಂದು ಎರಡು ದಿವಸ ನನ್ನನ್ನು ಕಾಡ್ತು. ನನ್ನ ಹಾಸ್ಟೆಲ್ ಕೊಠಡಿ ಒಳಗೆ ಬಂದು ನಾನೊಂದು ಪದ್ಯ ಬರೆದೆ. ಕಡಲಿನ ಕತ್ತಲು ಗವಿಯಲ್ಲಿ ಅಡಗಹವೆಷ್ಟೋ ರತ್ನಗಳು, ಘೋರಾರಣ್ಯದ ತರುಗಳಲ್ಲಿ ತುಂಬಹಿವೆಷ್ಟೋ ಕುಸುಮಗಳು, ಎಸೆಯುವ ರನ್ನವ ತೆಗೆಯುವರಾರು ಕಡಲಿನ ಗವಿಯೂ ಹೊರ ತೆಗೆತು, ಕುಸುಮದ ಕಂಪನು ಸೇವಿಪರಾರು ತುಂಬಿದ ಕಾನನ ಮಧ್ಯದಲ್ಲಿ, ಕನ್ನಡ ಸಾಹಿತ್ಯಾಬ್ಧಿಯಲ್ಲಿ ಅಡಗಹವೆಷ್ಟೋ ರತ್ನಗಳು, ಕನ್ನಡ ಭಾಷೆಯ ಕಾನನದಿ ತುಂಬಿವೆ ಕಬ್ಬಿಗ ಕುಸುಮಗಳು. ಇದು ನಾನು ಮೊಟ್ಟ ಮೊದಲು ಬರೆದ ಫುಲ್ ಫ್ಲಡ್ಜ್ಡ್ ಪೊಯಮ್. ಈ ಪದ್ಯ ಹೇಗೆ ಹುಟ್ಕೋತು? ಅನ್ಯದೇಶೀಯವಾದ ಪ್ರೇರಣೆಯಿಂದ ಹುಟ್ಕೋತು. ಅದು ಪದ್ಯ ನಮ್ಮದಲ್ಲ, ನಮ್ಮ ದೇಶದ್ದಲ್ಲ, ಅದು ತಾಮಸ್ಕರಿ ಪದ್ಯ. ಅದು ಹಾಗೆ ನೋಡಿಕೊಂಡು ನಮ್ಮ ನವೋದಯ ಸಾಹಿತ್ಯ ಹುಟ್ಟಿದ್ದೇ ಹೀಗೆ. ಅಲ್ಲಿ ನಾನು ಆ ಪರಂಪರೆಗೆ ಸೇರಿದವನು. ಬಿ ಎಮ್ ಸಿ ಇವರಾಗಲಿ ಕುವೆಂಪು ಅವರಾಗಲಿ ಎಲ್ಲ ಬಿ ಎಮ್ ಸಿ ಪಶ್ಚಿಮದ ರೊಮ್ಯಾಂಟಿಕ್ ಕವಿಗಳನ್ನು ಕನ್ನಡಕ್ಕೆ ಕನ್ನಡೀಕರಣ ಮಾಡುವ ಪ್ರಯತ್ನದೊಳಗೆ ಅವರು ಇಂಗ್ಲೀಷಿಗೆ ತಿಳಿಸಂದರು. ಕುವೆಂಪು ಅವರು ಅದೇ ಪಶ್ಚಿಮದ ರೊಮ್ಯಾಂಟಿಕ್ ಕವಿಗಳು ಓದಿಬಿಟ್ಟು ಅವರು ತಮ್ಮ ಪದ್ಯ ಬರೆಯೋಕ್ಕೆ ಶುರು ಮಾಡಿದರು. ಅದರಿಂದ ಇದು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಪಶ್ಚಿಮದ ಪ್ರೇರಣೆ ನೀಡಿದು ಬಹಳ ಮಹತ್ವದ ಒಂದು ಪ್ರಭಾವವಾಗಿ ನಮಗೆ ಮಾಡಿತು. ಹಾಗೆ ಬಹುಶಃ ನನಗೂ ಈ ಕವಿತೆ ಆ ಕಾಲದಲ್ಲಿ ಪ್ರೇರಣೆ ಮಾಡಿತು. ಆಮೇಲೆ ನಾನು ಈ ಕವಿತೆಯನ್ನು ತಗೊಂಡೋಗಿ ರಾಜರತ್ನಂ ಅವರಿಗೆ ತೋರಿಸಿದೆ. ನಮ್ಮ ಅಧ್ಯಾಪಕರು ಕಂಚಿನ ಕಂಠದ ಜಿಟ್ಟಿಯ ಮೈಕಟ್ಟಿನ ರಾಜರತ್ನಂ ಅಂತ ನಾನು ಅವ್ರನ್ನ ಕರೆಯೋದು. ಅವರಿಗೆ ತೋರಿಸಿದೆ, ನೋಡಿದ್ರು ತುಂಬ ಚೆನ್ನಾಗಿದೆ ಇಲ್ಲಿ ಪದ್ಯ ಇದು, ಇದನ್ನು ಒಂದು ಕಾಪಿ ಮಾಡಿಕೊಡು, ಇದನ್ನು ನಾನು ಎಲ್ಲರೂ ಪ್ರಕಟ ಮಾಡೋಣ ಅಂದರು. ಆಮೇಲೆ ಆಯಿತು ಅಂತ ಹೇಳಿಬಿಟ್ಟು ಕಾಪಿ ಮಾಡಿಕೊಟ್ಟೆ. ಅವರು ಅದನ್ನು 42ನೇ ಇಸವಿ, ನನಗಾಗ 18 ವರ್ಷ ಈ ಪದ್ಯ ಬರೆದಾಗ, ಅದನ್ನು 17-18 ವರ್ಷ ಅದನ್ನು ರಾಜರತ್ನಂ ಅವರು ಬೆಂಗಳೂರಿನಲ್ಲಿ ಮಾಸ್ತಿ ವೆಂಕಟೇಶಂಗಾರ್ ಪ್ರಕಟಿಸ್ತಿದ್ದ ಜೀವನ ಅನ್ನೋ ಮಾಸಪತ್ರಿಕೆಗೆ ಕಳಿಸ್ಕೊಟ್ರು. ಆ ಪತ್ರಿಕೆ ಒಳಗೆ ಒಂದು ತಿಂಗಳೊಳಗೆ ಅದು ಪ್ರಕಟ ಆಗಿ ಅದು ನನಗೊಂದು ಪ್ರತಿ ಬಂತು. ನಮ್ಮ ಕಾಲೇಜಿನ ರೀಡಿಂಗ್ ರೂಮಲ್ಲಿ ವಿದ್ಯಾರ್ಥಿಗಳು ಅದನ್ನು ಓದ್ಕೊಂಡು ಇದು ಯಾವನು ಬರ್ತದೆ ನಮ್ಮ ಜೊತೆಯಲ್ಲಿ ಇರೋದೆಲ್ಲ ಹುಡುಗ ಇವನು ಹೇಗೆ ಬರ್ತದೆ ಅಂತ ಆಗ ನನ್ನ ಸಹಪಾಠಿಗಳು ನಾನು ಪದ್ಯ ಬರೀತೀನಿ ಅಂತ ರೆಕಗ್ನೈಸ್ ಮಾಡಿದರು. ಇದು ಮೊಟ್ಟ ಮೊದಲು ನಾನು ಪ್ರಕಟವಾದ ಕವಿತೆ ಮತ್ತು ಮೊಟ್ಟ ಮೊದಲು ಪೂರ್ಣ ಪ್ರಮಾಣದಲ್ಲಿ ಬರೆದಂಥ ಒಂದು ಪದ್ಯ ಅಂತ ನಾನು ಚಿಕ್ಕ ಅದಕ್ಕೆ ಮೊದಲು ಎಷ್ಟೋ ಪದ್ಯಗಳನ್ನ ನಾನು ಬರೆದಿದ್ದೇನೆ. ಅಲ್ಲಿಂದ ಮುಂದಕ್ಕೆ ನನಗೆ ಎಷ್ಟು ಅಂದರೆ ಒಬ್ಬ ಕವಿಗೆ ತನ್ನ ಪರಿಸರದಲ್ಲಿ ಇರುವ ಈ ಪ್ರೇರಣೆ ಪ್ರೋತ್ಸಾಹ ಇವುಗಳಿದೆಯಲ್ಲ, ಇದು ಬಹಳ ದೊಡ್ಡ ಅಗತ್ಯವಾದಂಥ ಸಂಗತಿ ಆ ಕಾಲಕ್ಕೆ. ಆಮೇಲೆ ಮುಂದೆ ಇದರ ಆಶ್ಚರ್ಯ ಅಂತ ಹೇಳಿದ್ರೆ ಅದು ಮೊಟ್ಟ ಮೊದಲ ಪದ್ಯ ಹೆಚ್ಚಾದದ್ದು. ಮಾಸ್ತಿಯವರು ನನಗೆ ಪರಿಚಯ ಆದಮೇಲೆ, ನಾನು ಸ್ವಲ್ಪ ಕಾಲೇಜ್ ಅಧ್ಯಾಪಕನಾಗಿ ಬೆಂಗಳೂರಿಗೂ ಮೈಸೂರಿಗೂ ಬಂದಾಗ, ಸೊ ನಾನು ಒಂದೆರಡು ಪೊಯಮ್ ಕಲೆಕ್ಷನ್ ಅಂದಮೇಲೆ ಮಾಸ್ತಿಯವರು ಎಲ್ಲರೂ ಸಿಕ್ಕಾಗ ಅವರು ಬಂದು ಹೆಗಲ ಮೇಲೆ ಕೈ ಹಾಕಿ ಶಿವರುದ್ರಪ್ಪನ ಮೊಟ್ಟ ಮೊದಲ ಪದ್ಯ ನಾನು ಪ್ರಕಟ ಮಾಡಿದ್ದು ಅಂತ ಆ ಮಾತು ನನಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಇದು ಹೀಗೆ ಮಾಸ್ತಿಯವರು ರಾಜರತ್ನಂರನ್ನು ನನ್ನ ಬದುಕಿನೊಳಗೆ ತಂದಂಥ ಒಂದು ವಿಧಾನ ಕವಿತೆ ಕೂಡ. ಕವಿತೆ ಏನು ಮಾಡುತ್ತೆ ಅಂದರೆ, ಟ್ಯಾಗೋರ್ ಹೇಳೋಗೆ ಯು ಹ್ಯಾವ್ ಮೇಡ್ ಮೀ ನೋನ್ ಟು ಫ್ರೆಂಡ್ಸ್ ಹುಮ್ ಐ ನ್ಯೂ ನಾಟ್. ಇದು ಭಾಳ ಮುಖ್ಯವಾದದ್ದು. ನಮಗೆ ಅಪರಿಚಿತವಾದ ಜಗತ್ತನ್ನು ತಂದುಕೊಡೋದಷ್ಟೆಲ್ಲ, ಅಪರಿಚಿತವಾದ ಜನವನ್ನು ನಮಗೆ ಪರಿಚಿತ ಸುಪರಿಚಿತ ಮಾಡುತ್ತೆ. ಈ ಲೋಕಬಾಂಧವ್ಯ ಇದೆಯಲ್ಲ ಕವಿತೆಯಿಂದ ಹುಟ್ಟೋದು, ಇದು ಭಾಳ ಮುಖ್ಯವಾದದ್ದು. ಎಷ್ಟಾದರೂ ಕಾವ್ಯ ಅನ್ನೋದು ಲೋಕದೊಡನೆ ಸಂವಾದ ಮತ್ತು ಬಾಂಧವ್ಯದ ವಿಸ್ತರಣೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಮೇಲೆ ಮುಂದೆ ನಾನು ಮಹಾರಾಜ ಕಾಲೇಜಿಗೆ ಬಂದಮೇಲೆ ಕುವೆಂಪು ಅವರು ಎಳೆಯಂದಿನಲ್ಲಿ ನನ್ನನ್ನು ಬಹಳ ಗಾಢವಾಗಿ ಕಾಡಿದ್ದ, ನನ್ನ ಆದರ್ಶವಾಗಿದ್ದ, ನಾನು ನೋಡದೇ ಇದ್ದ ಕುವೆಂಪು ಅವರ ಸನ್ನಿಧಿಗೆ ನಾನು ಮಹಾರಾಜ ಕಾಲೇಜಲ್ಲಿ ಬಂದಾಗ ಅವರ ವ್ಯಕ್ತಿತ್ವ ಮತ್ತು ಅವರ ಕವಿತೆ ಎಲ್ಲವೂ ಕೂಡ ನನಗೆ ಮಾಡೆಲ್ಲಾಗಿ ಪರಿಣಮಿಸ್ಬಿಡ್ತು. ಹೀಗಾಗಿ ನನ್ನ ಮೊಟ್ಟ ಮೊದಲನೆಯ ಕವನ ಸಂಗ್ರಹ ಕುವೆಂಪುವರ ಪಡಿಯಚ್ಚಿನ ಹಾಗೆ ಕಾಣೋದು ಆಶ್ಚರ್ಯ ಏನಲ್ಲ. ಆ ಕಾಲಕ್ಕೆ ಸರಿಯಾಗಿ ನವ್ಯ ಕಾವ್ಯದ ಚಂಡೆ ಮದ್ದಳೆಯ ಅಬ್ಬರಗಳು ನಮ್ಮ ವಾತಾವರಣದಲ್ಲಿ ತರಂಗಿತವಾಗ ಶುರುವಾಗಿತ್ತು. ಹೇಗೆ ಬರಿಬೇಕು ನಾನೀಗ ಇನ್ನು ಮುಂದಕ್ಕೆ? ನವೋದಯದ ಮಾರ್ಗದಲ್ಲಿ ಬಂದಂಥವನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಂಡಂಥವನು, ಒಳ್ಳೆ ಉಜ್ವಲವಾದ ಕವಿತೆಯನ್ನು ಕಂಡಂಥವನು, ಈ ಕಾಲದಲ್ಲಿ ನವ್ಯ ಕಾವ್ಯದ ಅಬ್ಬರದ ಸಂದರ್ಭದಲ್ಲಿ ನಮ್ಮ ದಾರಿಯನ್ನು ಕಂಡುಕೊಳ್ಳೋದು ಹೇಗೆ ಅಂದರೆ, ಒಂದು ಮಹತ್ವದ ಉತ್ಕರ್ಷದ ಕಾಲಮಾನದಲ್ಲಿ ಪ್ರವೇಶಿಸಿ ಮತ್ತೊಂದು ಕಾವ್ಯೋತ್ಕರ್ಷಕ್ಕೆ ಕಾಲಿಡುವ ಸಂಧಿ ಕಾಲದಲ್ಲಿ ಈ ಸಂಭವಿಸುವ ಅನೇಕ ಸಂಘರ್ಷಗಳು, ಕ್ರಿಯೇಟಿವ್ ಕಾನ್ಫ್ಲಿಕ್ಟ್ಸ್, ಅದು ಕೂಡ ನನ್ನಲ್ಲಿ ಉಂಟಾಯಿತು. ಆಗ ನಾನು ಮಾಡಿದ ಕೆಲಸ ಅಂದರೆ ಮೂಲ ದ್ರವ್ಯವನ್ನು ಬಿಡದೆ ಈ ನವ್ಯ ಕಾವ್ಯ ಯಾವುದನ್ನು ಹೊಸ ರೂಪವನ್ನು ಸಿದ್ಧ ಮಾಡುತ್ತೋ ಆ ರೂಪದನ್ನು ನಾನು ತಗೊಂಡೆ. ಹೀಗಾಗಿ ನಾನು ಎರಡನ್ನು ಬೆಸೆಯುವ ಪ್ರಯತ್ನವನ್ನು ಮಾಡಿದೆ. ಇದನ್ನು ತಪ್ಪಾಗಿ ತಿಳಿದ ಅನೇಕರು ನನ್ನನ್ನು ಸಮನ್ವಯ ಕವಿ ಅಂತ ಕೆಟ್ಟ ಹೆಸರಿಂದ ಕರೆದ್ರಷ್ಟೇ. ಆ ಸಮನ್ವಯ ಅಂತ ಪದವೂ ಇಲ್ಲ, ಸಮನ್ವಯ ಕವಿ ಕಾವ್ಯ ಅಂತಲೂ ಏನೂ ಇಲ್ಲ. ಇದು ನನ್ನ ಕಾವ್ಯ ಜೀವನದ ಬಹಳ ಮುಖ್ಯವಾದ ಸಂಗತಿ. ಅಲ್ಲಿಂದ ಮುಂದಕ್ಕೆ ನನಗೆ ನನ್ನನ್ನು ವಿಮರ್ಶಕನನ್ನಾಗಿ ಬೆಳೆಸಿದ್ದು ತೀನಂ ಶ್ರೀಕಂಠಯ್ಯನವರು ಮತ್ತು ಕುವೆಂಪು. ಕುವೆಂಪು ಅವರ ತರಗತಿಗಳಲ್ಲಿ ಅವರ ಬೋಧನ ಕ್ರಮ ಅನ್ನೋದು ಮೂಲತಃ ತೌಲನಿಕವಾದ ಕ್ರಮ ಅದು. ಪಂಪನನ್ನು ಮಾಡುವಾಗ ಮಿಲ್ಟನ್ ಅಂತ ನೀಡೋದು, ಇನ್ಯಾವುದೋ ಒಂದು ಪದ್ಯ ಓದುವಾಗ ಶೈಲಿಯ ಪಾಠ ಮಾಡಿದ್ರು. ಹೀಗೆ ನಾವು ಕನ್ನಡಿಗರು ಜಾಗತಿಕ ಪ್ರಜ್ಞೆಯ ವಿಸ್ತಾರದಲ್ಲಿ ಬೆಳೆಯಬೇಕು ಅನ್ನೋದೇ ಕುವೆಂಪುರ ಮುಖ್ಯ ಉದ್ದೇಶವಾಗಿತ್ತು. ಬರೀ ಕನ್ನಡವಷ್ಟೇ ಸಾಲದು ಕನ್ನಡಿಗರಿಗೆ, ನಾವು ಜಗತ್ತಿನ ಪ್ರಜ್ಞೆಯ ವಿಸ್ತಾರದಲ್ಲಿ ಬೆಳೆದರೆ ಮಾತ್ರ ನಾವು ಕನ್ನಡ ಉದ್ಧಾರ ಆಗುತ್ತೆ, ನಾವು ಬೆಳಿತೇವೆ ಎನ್ನುವ ಒಂದು ಹೊಸ ಅದು ವಿಷನ್ನನ್ನು ಅವರು ಕೊಟ್ಟರು. ಹೀಗಾಗಿ ನಮಗೆ ತೌಲನಿಕವಾದಂಥ ಅನೇಕ ಅಧ್ಯಯನದ ಕ್ರಮಗಳನ್ನು ಅವರು ಕಳಿಸಿದರು. ಮತ್ತು ಪ್ರೊಫೆಸರ್ ಚೀನಂ ಸಿಗಂಠಯ್ಯನವರು ನನಗೆ ಅಧ್ಯಾಪಕರಾಗಿಲ್ದಿದ್ದರೂ ಕೂಡ ನನಗೆ ಅವರಿಗೆ ಶಾಸ್ತ್ರ ವಿಷಯಗಳನ್ನು ಹೇಗೆ ನಿಷ್ಕೃಷ್ಟವಾಗಿ ಹೇಳೋಕ್ಕೆ ಸಾಧ್ಯ, ಖಚಿತವಾಗಿ ಹೇಳೋಕ್ಕೆ ಸಾಧ್ಯ ಅನ್ನುವ ಒಂದು ವಿದ್ವತ್ತಿನ ಹಿನ್ನೆಲೆ ಬೇಕು ಕವಿಯಾದವನಿಗೆ. ಹೀಗಾಗಿ ನನ್ನನ್ನು ಏಕಕಾಲಕ್ಕೆ ಸ್ಕಾಲರ್ ಪೋಯಿಟ್ ಅಂತ ಕರೆದಿದ್ದಾರೆ, ಅದು ಸರಿಯಾದ ಮಾತೊಂದು ಕಡೆ ಒಂದು ಕಡೆ. ಆದರೆ ಇವೆರಡಕ್ಕೂ ನನ್ನ ಕಾನ್ಫ್ಲಿಕ್ಟ್ ಇಲ್ಲ, ಅವೆರಡೂ ಬೇರೆ ಬೇರೆಯ ಒಂದು ಪ್ರಜ್ಞೆಯ ವಿಸ್ತರಣೆ ಅಂತಲೇ ನಾನು ಭಾವಿಸಿದ್ದೇನೆ. ಹೀಗೆ ನಾನು ಬೆಳೆದು ಬಂದು ನನ್ನ ಕವಿತೆಯನ್ನು ಕುರಿತು, ಅದರ ಅದರ ಸ್ವರೂಪವನ್ನು ಕುರಿತು, ಅದರ ವಸ್ತುವನ್ನು ಕುರಿತು, ಅದರ ಅಚೀವ್ಮೆಂಟ್ಸ್ ಕುರಿತು ಸಾಕಷ್ಟು ಜನ ಮಾತಾಡಿದ್ದಾರೆ ಈಗಾಗಲೇ. ಅದನ್ನು ಕುರಿತು ನಾನು ಮತ್ತೆ ಹೇಳಬೇಕಾದಾಗುತ್ತೆ. ನನ್ನ ಮುಖ್ಯವಾದ ಕವಿತೆಯ ಒಂದು ನಿಲುವು ಅಂತ ಹೇಳಿದರೆ, ಅಡ್ಡಗೋಡೆಗಳನ್ನು ಒಡೆದು ಬಾಂಧವ್ಯದ ಸೇತುವೆಗಳನ್ನು ನಿರ್ಮಾಣ ಮಾಡೋದೇ ಭಾಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ.
ನಿಮ್ಮ ಕವಿತೆಗಳಲ್ಲಿ ಮತ್ತೆ ಮತ್ತೆ ಹಣತೆ ಪ್ರಸ್ತಾಪ ಆಗತ್ತೆ, ಕತ್ತಲು ಪ್ರಸ್ತಾಪ ಆಗತ್ತೆ, ಯಾವಾಗಲೂ ಬೆಳಕು ಬಂದೀತು ಅನ್ನುವ ಆಸೆ ಇರೋ ಹಾಗೇ ಈ ಕತ್ತಲು ಹೋಗೋದಿಲ್ವಲ್ಲ ಅನ್ನೋ ಥರದ ಯೋಚನೆಯೂ ಇದೆ. ನೀವು ನಿಮ್ಮ ಕವಿತೆಯ ಮುಖ್ಯ ಇವನ್ನು ಹೇಳಿದಿರಿ, ತೆಂಗಿನ ಮರ ಇವುಗಳನ್ನೆಲ್ಲ ಏನು ಮಡಕೆ ನೇಯ್ಗೆ ಇವನ್ನು, ಈ ಕತ್ತಲು ಬೆಳಕು ನಿಮ್ಮ ಕವಿತೆಗಳಲ್ಲಿ ತುಂಬ ಕಾಣ್ತಾವಲ್ಲ, ಅದ್ರ ಬಗ್ಗೆ ಕೆಲವು ಮಾತು ಹೇಳೋಕ್ಕಾಗತ್ತಾ?
ಕತ್ತಲೆ ಮುಚ್ಚುತ್ತೆ, ಬೆಳಕು ತೆರೆಯುತ್ತೆ. ಈ ಕತ್ತಲೆ ನಾನು ಈವಿಲ್ ಅಂತಲಾಗಲಿ ಅದಕ್ಕೆ ಸಿಂಬಲ್ ಅಂತ ತಿಳ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಜಗತ್ತು ನಾವು ಬದುಕ್ತಿರೋದೇ ಕತ್ತಲೆ ಬೆಳಕಿನ ಜಗತ್ತಿನಲ್ಲಿ, ಅದಕ್ಕೇನು ಬೇಕಾದ್ರೆ ಅರ್ಥ ಕೊಟ್ಕೊಳ್ಳಿ ಪರವಾಗಿಲ್ಲ. ನಮ್ಮ ಮನಸ್ಸಿನೊಳಗೆ ಕತ್ತಲೆ ಬೆಳಕುಗಳಿವೆ. ಈ ಕತ್ತಲು ಬೆಳಕಿನ ದ್ವಂದ್ವದಲ್ಲಿ ನಾವು ಏನನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಸುತ್ತ ಅಸಂಖ್ಯ ಗ್ರಹತಾರ ಮಂಡಳಿಗಳು ಹಗಲು ರಾತ್ರಿ ತಿರುಗ್ತಾ ಇದ್ದರೂ ಕೂಡ ನಮಗೆ ನಮ್ಮದೇ ಆದ ಒಂದು ಹಣತೆ ಬೇಕು. ಯಾಕೆಂದರೆ ಆ ಕತ್ತಲೆ ಕೇವಲ ಹೊರಗಿಂದಲ್ಲ, ಒಳಗಿಂದ ಕೂಡ. ಅದರಿಂದ ಈ ಕತ್ತಲೆ ಬೆಳಕಿನ ಸಂಘರ್ಷ ಇದೆಯಲ್ಲ, ಇದು ನನ್ನ ಬಹಳ ವಿಶೇಷವಾಗಿ ಕಾಡಿದಂಥ ಸಂಗತಿಯಾಗಿ ತೋರ್ತಾ ಇದೆ.
ಸರ್, ಈಗ ನೀವು ಬೆಂಗಳೂರು ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಿರಿ, ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟನ್ನು ಬೆಳೆಸಿದಿರಿ, ಆ ಮುಖಾಂತರ ಅನೇಕ ಹೊಸ ಚಿಂತಕರನ್ನು ವಿಮರ್ಶಕರನ್ನು ಬೆಳೆಸಿ ಕನ್ನಡ ಮರೆಯೋದಕ್ಕೆ ಆಗದೇ ಇರೋವಂಥ ಕಾಂಟ್ರಿಬ್ಯೂಷನ್ನ ಮಾಡಿದ್ದೀರಿ. ಇಷ್ಟು ವರ್ಷ ನೀವು ಕನ್ನಡಕ್ಕೆ ಮಾಡಿರೋ ಕೆಲಸ ಎಲ್ಲ ನೋಡ್ತಾ ಈ ಹೊತ್ತಿನಲ್ಲಿ ನಿಂತು ಹಿಂದಿರುಗಿ ನೋಡಿದಾಗ ಆಗಿರೋ ಬದಲಾವಣೆಗಳು ತುಂಬ ಗುಣಾತ್ಮಕ ಅನಿಸುತ್ತೋ ಅಥವಾ ಹೀಗೆ ಆಗಬಾರ್ದಿತ್ತು ಅನಿಸುತ್ತೋ ಅಥವಾ ಮುಂದೆ ಇನ್ನೂ ಒಳ್ಳೆಯದು ಬರಲಿದೆ ಅನಿಸುತ್ತೋ, ನಿಮ್ಮ ಒಟ್ಟು ಆ ಥರದ ಹಿನ್ನೋಟ ಹೇಗೆ ಕಾಣಿಸುತ್ತೆ ಕನ್ನಡದ ಬಗ್ಗೆ ನೀವು 80 ವರ್ಷ ಕೆಲಸ ಮಾಡಿದ್ಮೇಲೆ?
ನಾನು ಅಧ್ಯಯನ ಕೇಂದ್ರದಲ್ಲಿ ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ನನ್ನ ಅಚೀವ್ಮೆಂಟ್ ಅನ್ನೋ ಹಾಗೆ ಎತ್ತಿ ಹೇಳೋದಾಗ್ತಾ ಇದೆ. ಇರ್ಬೋದು ಅಚೀವ್ಮೆಂಟ್ ಇರ್ಬೋದು, ಆದರೆ ಅದೊಂದು ಚಾರಿತ್ರಿಕ ಆಕಸ್ಮಿಕ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಆ ಕೆಲಸವನ್ನು ಇವತ್ತು ಬೇರೆ ಮಾಡೋದು ಅಷ್ಟು ಸುಲಭ ಆಗಿಲ್ಲ. ಆ ಬಗ್ಗೆ ಒಂದು ವಾತಾವರಣ ಬೇಕಲ್ಲ. ಚರಿತ್ರೆಯೊಳಗೆ ಕೆಲವು ಕಾಲಘಟ್ಟಗಳಿರ್ತವೆ. ಅಂಥ ಕಾಲಘಟ್ಟದಲ್ಲಿ ಅದೃಷ್ಟಶಾಲಿಯಾದ ನನ್ನಂಥವನಿಗೆ ಅನೇಕ ಅನುಕೂಲಗಳು ಒದಗಿಸ್ತವೆ. ಅದೇ ಅನುಕೂಲಗಳು ಇವತ್ತು ಒದಗ್ತವೆ ಅಂತ ಹೇಳಲಾರೆ. ಆದರೆ ಆ ಕಾರಣಕ್ಕೆ ಆ ವಿಚಾರ ಸಂಕಟ ನಡೆದೇ ಇರ್ಬೋದು, ಅದು ನಡೀಬೋದು. ಆದರೆ ಇಂಡಿವಿಜುವಲ್ ಆಗಿ ನಮ್ಮ ಅನೇಕ ಹೊಸ ಆಲೋಚನಾ ಕ್ರಮಗಳೇನಿದೆ, ನಮ್ಮ ಸಾಹಿತ್ಯ ವಿಮರ್ಶೆ ಬೆಳೀತಿರೋ ರೀತಿನೇ ನೋಡಿ, ಅದು ಹೇಗೆ ಕಲ್ಚರಲ್ ಡೈಮೆನ್ಷನ್ ತಗೋದು. ನಾನು ವಿಚಾರ ಸಂಕಟ ಮಾಡೋ ಕಾಲಕ್ಕೆ ಇನ್ನೂ ಆರಂಭ ಅಷ್ಟೇ, ಭಾಳ ಭಾಳ ಸೂಚನೆಗಳು ಕಾಣಿಸ್ತದೆ. ಈಗ ಅದು ವಿಸ್ತಾರವಾಗಿ ಬೆಳೀತಾ ಇದೆ. ಹೀಗಾಗಿ ವಿಮರ್ಶೆಗೆ ಹೊಸ ಧ್ವನಿಗಳು, ಹೊಸ ಆಲೋಚನಾ ಕ್ರಮಗಳು ಇವೆಲ್ಲ ಬರ್ತಾ ಇರೋದು ನೋಡಿದರೆ ಆ ಕೆಲಸ ಮುಂದುವರೆದಿದೆ ಬೇರೊಂದು ರೀತಿಯಲ್ಲಿ ನಿಂತ್ಕೊಂಡು ನನಗೆ ಅನ್ನಿಸ್ತಾ ಇದೆ. ಅದನ್ನು ನಾನು ನಿರಾಶೆ ಪಡುವ ಕಾರಣ ಇಲ್ಲ. ಬೇರೆ ಬೇರೆ ಕಾರಣಗಳಿಂದ ಕನ್ನಡದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ಅಂತ ಮೇಲ್ನೋಟಕ್ಕೆ ತೋರಿದರೂ ಕೂಡ ಕನ್ನಡದಲ್ಲಿ ಬರ್ತಾ ಇರೋ ಪುಸ್ತಕಗಳು ನೋಡಿ, ಯಾವಾಗ ನಮಗೆ ಇದು ಟಿ ವಿ ಬಂತು ಆವಾಗ ಪುಸ್ತಕ ಓದೋದು ಪುಸ್ತಕೋದ್ಯಮ ಹಾಳಾಗೋಗುತ್ತೆ ಅಂತ ತಿಳ್ಕೊಂಡು, ಯಾವಾಗ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದು ಆವಾಗ ನಮ್ಮ ಬೇರೆಯ ಥಿಯೇಟ್ರಿಕಲ್ ಆ್ಯಕ್ಟಿವಿಟೀಸು ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು, ಅವ್ಯಾವ ನಿಜ ಅಲ್ಲ. ಪ್ರತಿಯೊಂದು ಮಾಧ್ಯಮವೂ ತನ್ನದೇ ಆದ ಒಂದು ಪ್ಯಾರಲಲ್ ಲೈನಲ್ಲಿ ಹೋಗೋ ಹಾಗೆ ನನಗೆ ತೋರ್ತಾ ಇದೆ. ಅದರ ಪ್ರಭಾವಗಳು ಇರಬಹುದು. ಮತ್ತು ಒಂದು ಕನ್ನಡ ಓದೋರು ಇಲ್ಲ ಇವತ್ತು ಕಡಿಮೆ ಆಗ್ತಿದೆ ಅಂತ ನಿರಾಶೆ ಪಟ್ಕೊಳ್ಳುವಂಥ ಒಂದು ಹಂತದಲ್ಲಿ ನಾವಿದ್ದರೂ ಕೂಡ ಬಹಳ ಪ್ರತಿಭಾವಂತರಾದ ಸಾಕಷ್ಟು ಜನ ನಮ್ಮ ಸುತ್ತ ಇದ್ದಾರೆ ಅನ್ನೋದು ನನಗೆ, ಅದರ ಜೀವಂತಿಕೆಯನ್ನು ಕಾಯ್ಕೊಂಡು ಬರ್ತಾಯಿದ್ದಾರೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಸೊ ಈ ದೃಷ್ಟಿಯಿಂದ ನಾನು ಯಾವತ್ತೂ ನಿರಾಶೆ ಪಟ್ಕೊಂಡಿಲ್ಲ. ಚರಿತ್ರೆಗೆ ತನ್ನದೇ ಆದ ಒಂದು ಗತಿ ಇದೆ.
ಸರ್, ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಒಂದೆರಡು ಪದ್ಯ ಓದೋಕ್ಕಾಗತ್ತಾ?
ಕತ್ತಲು ಬೆಳಕು ಮೊದಲಿದ್ದದ್ದು ಆಕಾರವೇ ಇರದ ಅಂಧಕಾರದ ಕಡಲು, ಅದರೊಳಗಿಂದ ಬುದ್ಭುತಗಳಾಗಿ ಮೂಡಿತು ಬೆಳಕು, ಯಾರೋ ಮಿಡಿದ ಬೃಹತ್ ವೀಣೆಯೊಳಗಿಂದ ಹೊಮ್ಮಿದ ಸ್ವರ ತರಂಗಗಳಂತೆ ವಿವಿಧ ರೂಪಗಳಾಗಿ ಪಂಚೇಂದ್ರಿಯ ಪ್ರಪಂಚ ಶಬ್ದ ಸ್ಪರ್ಶ ರೂಪ ರಸಗಂಧ ಒಳಿತಾಯಿತು. ಇರಲಿ ಇದು ಹೀಗೆ ನಿರಂತರವಾಗಿ ವೃದ್ಧಿಗೊಳ್ಳುತ್ತಾ, ನೆಲ ಜಲ ವಾಯು ಆಕಾಶಾದ್ಯಂತ ತನ್ನ ತೇಜಸ್ಸನ್ನು ಬಿತ್ತಿ ಬೆಳೆಯುತ್ತಾ. ಕತ್ತಲು ಬೆಳಕು ಬೆಳಕು ಕತ್ತಲೆ ಒಂದರೊಳಗೊಂದು ಬೆರೆಯುತ್ತಾ, ಹುಟ್ಟಿಸಿದ ಕಲ್ಪನಾ ವಿಲಾಸಕ್ಕೆ ಕೊನೆಯಲ್ಲಿ ಬೆಳಕು ಬಿಚ್ಚುತ್ತಾ ಕತ್ತಲೆಯು ಮುಚ್ಚುತ್ತಾ ಪ್ರಚೋದಿಸಿದ ತತ್ವ ಜಿಜ್ಞಾಸೆಯಲ್ಲಿ ತೊಳಲಿದೆ ಬುದ್ಧಿ. ಅಸ್ತಿತ್ವಕ್ಕೆ ಒಂದು ಮುಖ ಬೆಳಕಾದರೆ ಇನ್ನೊಂದು ಮುಖ ಕತ್ತಲು ಎಂದು ತಿಳಿದ ಚೈತನ್ಯಕ್ಕೆ ಗರುಡನ ರೆಕ್ಕೆ. ಕತ್ತಲಿನ ಹಾಳೆಯ ಮೇಲೆ ಭಾಷ್ಯ ಬರೆಯುತ್ತಲೇ ಇದೆ ಬೆಳಕು ಈ ಅನುಭವಕ್ಕೆ. ದಾಟಿಬಾ ನಿರ್ಭಯದ ನಿಲುವಿಗೆ, ದಾರಿ ಉದ್ದಕ್ಕೂ ವನವಾಸ ಅಗ್ನಿ ಪರೀಕ್ಷೆ ಹೇಗೆ ದಾಟುತ್ತೀಯೇ ನನ್ನ ಮಗಳೇ? ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂದು ವಟಗುಟ್ಟುತ್ತಲೇ ಇದೆ ಮನುಧರ್ಮಶಾಸ್ತ್ರದ ರಗಳೆ. ಅಗ್ನಿ ಪರೀಕ್ಷೆ ಸೀತೆಗೆ ಮಾತ್ರ, ಶ್ರೀರಾಮನಾದರೂ ಅಕಳಂಕ ಪ್ರಶ್ನಾತೀತ. ಚಂದ್ರಮತಿ ಹರಾಜಿಗೆ ದ್ರೌಪದಿ ಜೂಜಿಗೆ ವಸ್ತುವಾಗಿ ಉಳಿದದ್ದು ಎಂಥ ವಿಪರೀತ! ದ್ರೌಪದಿಯಂತೆ ಎಲ್ಲರಿಗೂ ಅಕ್ಷಯ ವಸ್ತ್ರ ಲಭಿಸುವುದೆಂಬ ನಂಬಿಕೆಯಿಲ್ಲ. ಇಂದಿಗೂ ಹೊಸ್ತಿಲ ಹೊರಗೆ ಲಕ್ಷ್ಮಣ ರೇಖೆ ದಾಟಿ ನಡೆದೇನೆಂಬ ಧೈರ್ಯವಿಲ್ಲ. ಎಲ್ಲ ಧರ್ಮಗಳ ನಿಲುವು ಇಷ್ಟೇ, ಈಡನ್ನಿನ ತೋಟದಲ್ಲಿ ತಿನ್ನಬಾರದ ಹಣ್ಣು ತಿನ್ನಿಸಿದವಳು ಇವು, ಗಂಡಸಿನ ಪತನಕ್ಕೆ ಕಾರಣ ಹೆಣ್ಣು, ಮಾಯೆ ಋಷಿಗಳ ತಪಸ್ಸು ಕೆಡಿಸಿದವಳು. ಬುದ್ಧ ಹೇಳಿದ್ದೇನು ಆನಂದನಿಗೆ, ಸದ್ಯಕ್ಕೆ ಹೆಣ್ಣು ಸೇರುವುದು ಬೇಡ ನಮ್ಮ ಸಂಘಕ್ಕೆ, ಅರ್ಹಂತ ಮತದಂತೆ ಗಂಡಾಗಿ ಹುಟ್ಟಿದರೆ ಮಾತ್ರ ಅರ್ಹತೆಯುಂಟು ಮೋಕ್ಷಕ್ಕೆ. ಹೇಳುತ್ತದೆ ಖುರಾನ್, ಹೆಣ್ಣೊಂದು ಬರಿಯ ಹೊಲ, ನಿನ್ನ ಸ್ವತ್ತು, ಮೂರು ಸಲ ತಲಾಖ್ ಎಂದರೆ ಸಾಕು, ಸ್ತ್ರೀ ಶೂದ್ರಾದಿಗಳಿಗೆ ಎಲ್ಲಿಯೋದು ವೇದಾಧಿಕಾರ? ಇಂಥ ದೈವದ ಧರ್ಮಗಳ ಆಚೆನೂಕು. ಹೊಸ ತಿಳಿವಿನೆಚ್ಚರದಲ್ಲಿ ಲೋಕ ಸಾಗಿದೆ ಮಗಳೇ. ದಾಟಿಬಾ ಮಹದೇವಿಯಕ್ಕನ ಹಾಗೆ ನಿರ್ಭಯದ ನಿಲುವಿಗೆ, ಆತ್ಮಗೌರವದ ಗಿರಿಶಿಖರದೆತ್ತರದಲ್ಲಿ ಅರಳಿಕೊಳ್ಳಲಿ ಬದುಕು ಹೊಸ ಬೆಳಕಿಗೆ. ಅಸ್ತಮಾನ, ಇದು ಕೃಷ್ಣನ ಕೊನೆಯ ದಿನಗಳನ್ನು ಕುರಿತ ಒಂದು ಕವಿತೆ ಇದು. ಮೆಲ್ಲ ನಿಳಿಯುತ್ತಿದ್ದ ಸಂಜೆಯ ಸೂರ್ಯ ಸುದರ್ಶನ ಚಕ್ರದ ಹಾಗೆ, ಮೆಲ್ಲನೆ ಇಳಿಯುತ್ತಿದ್ದ ಸಂಜೆಯ ಸೂರ್ಯ ಸುದರ್ಶನ ಚಕ್ರದ ಹಾಗೆ, ಪಡುವಣದ ಕಡಲಿಗೆ ಅವಿಶ್ರಾಂತ ತರಂಗ ಜಲವಿಸ್ತಾರ ವಿವಿಧ ವರ್ಣಗಳಲ್ಲಿ ಶೋಭಿಸಿತು ಶೇಷತಲ್ಪದ ಹಾಗೆ. ಕಡಲೀಚ ಕಾಡು, ಕಾಡಿನ ಬದಿಗೆ ಹೊಲ, ಹೊಲದಲ್ಲಿ ಒಬ್ಬನೇ ತನ್ನ ಪಾಡಿಗೆ ತಾನು ನೇಗಿಲ ಹೂಡಿ ದುಡಿಯುವ ರೈತ, ಪೀತಾಂಬರ ಪ್ರಭೆಯ ಗಗನದಲ್ಲಿ ಗರಿತೆರೆದು ಹಾಯಾಗಿ ಹಾರುವ ಗರುಡ, ಅಲ್ಲಲ್ಲಿ ಬೆಣ್ಣೆ ಮೋಡಗಳ ಮುಖದಲ್ಲಿ ಏನೋ ನೆನಪು, ಎತ್ತರದ ಮರಮರದ ಶಾಖೋಪಶಾಖೆಗಳಲ್ಲಿ ಕೊಳಲ ನೂದುವ ಗಾಳಿ, ಈ ನಡುವೆ ನಾಟಕ ಮುಗಿದ ರಂಗಸ್ಥಳದ ನಿಶ್ಶಬ್ದ ಕಾನನದೊಳಗೆ ಹಸಿರ ಹೆಡೆ ಬಿಡಿಸಿದ ಅಶ್ವತ್ಥ ವೃಕ್ಷದ ಕೆಳಗೆ ಮಂದಹಾಸದ ಮೂರ್ತಿ, ಒಂದು ಕಾಲ ಇನ್ನೊಂದು ಕಾಲಿನ ಮೇಲೆ ನಬಿಲುಗರಿಯಂತಿರಿಸಿ ಮಲಗಿದ ಮೌನ, ಸೃಷ್ಟಿಪೂರ್ವದ ಅಥವಾ ಪ್ರಳಯದ ಅನಂತರದ ವಿರಾಮದ ಕ್ಷಣವು, ಬಂದನೊಬ್ಬನು ವ್ಯಾಧ ಬೇಟೆಯನ್ನರಸುತ್ತ ಕಪ್ಪು ಮೈ ನೆರಳನುದ್ದುದ್ದ ಚೆಲ್ಲುತ್ತ ದಟ್ಟ ಹಸುರಿನ ಮೇಲೆ, ಶ್ರೀಹರಿಪಾದ ಅಪೂರ್ವ ಪಕ್ಷಿಯ ಹಾಗೆ ತೋರಿರಲು ದಟ್ಟ ಪದಗಳ ನಡುವೆ, ಕೂಡಲೇ ಹೂಡಿ ಬಿಲ್ಲಿಗೆ ಬಾಣ ಬಿಟ್ಟನು ಗುರಿಗೆ, ತಾಗಿದ್ದೆ ತಡ, ಛಿಲ್ಲೆಂದು ಚೆಮ್ಮಿತು ರಕ್ತ, ಕೆಂಪಾಯಿತು ನೀಲಿಯ ಗಗನ. ಹೊಲದಲ್ಲಿ ಗೇಯುತ್ತಿದ್ದ ಆ ರೈತ ಕಂಡನೊಂದದ್ಭುತವ. ಇದ್ದಕ್ಕಿದ್ದಂತೆ ಸಂಜೆಯ ಸೂರ್ಯ ಜರ್ರನೆ ಜಾರಿ ಕಡಲೊಳಗೆ ಪಾಂಚಜನ್ಯದ ಮೊಳಗು ಒಂದೇ ಒಂದು ಕ್ಷಣ ಪರಮಾಶ್ಚರ್ಯಪ್ರಭೆಯಾಗಿ ವ್ಯಾಪಿಸಿತು ಭೂಮಿ ವ್ಯೋಮಗಳನ್ನು. ಬೆರಗಾಗಿ ನೇಗಿಲ ಹೊತ್ತು ನಡೆದನು ರೈತ. ಇಡೀ ದಿವಸ ಹರಗಿ ಹದ ಮಾಡಿದ್ದ ಹೊಲದೊಳಗೆ ಬೀಜ ಬಿತ್ತುವ ಬಗ್ಗೆ ನನ್ನ ಕಾವ್ಯ ಜೀವನದಲ್ಲಿ ಹಲವು ಹೆಜ್ಜೆಗಳನ್ನು ಹೇಳುವಾಗ ಭಾಳ ಮುಖ್ಯವಾದ ಘಟ್ಟ ಅಂತ ಹೇಳಿದ್ರೆ ನಾನು ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿದಂಥ ಸಂದರ್ಭ. ಹೇಗೆ ಕುವೆಂಪು ಅವರು ನನ್ನ ಕಾವ್ಯದ ಮೇಲೆ ಪ್ರಭಾವ ಬೀರಿದರೋ ಹಾಗೆ ನನ್ನ ಕಾವ್ಯವನ್ನು ಬೆನ್ನು ತಟ್ಟಿ ಬೆಳೆಸಿದ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲೇಬೇಕು. ಅವರ ಹೆಸರು ತಸ್ಸು ಶ್ಯಾಮರಾಯರು. ಅವರು ನನಗೆ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರು. ನನ್ನ ಕಷ್ಟದ ದಿನಗಳಲ್ಲಿ ಮನೆಯ ಮಗವನಂತೆ ನನ್ನನ್ನು ಸಾಕಿ ಬೆಳೆಸಿದ ಆ ವ್ಯಕ್ತಿತ್ವವನ್ನು ನಾನು ಮರೆಯಲಾರೆ. ಅದಕ್ಕಿಂತ ಮುಖ್ಯವಾಗಿ ನಾನು ಪದ್ಯ ಬರೆದುವುದನ್ನು ಗುರುತಿಸಿ ಪ್ರತಿ ವಾರವೂ ಕೂಡ ನಾನು ಬರೆದ ಎಂಥ ಕೆಟ್ಟ ಪದ್ಯಗಳನ್ನು ಅತ್ಯಂತ ತಾಳ್ಮೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಕೇಳಿ ಅದರಲ್ಲೇನೋ ಮಹತ್ತದ್ದಿದೆ ಅನ್ನೋ ಹಾಗೆ ಅವರು ತಲೆದೂಗಿ ನನ್ನನ್ನು ಬೆಳೆಸಿದರು. ಹೀಗೆ ಕಾವ್ಯದ ಬರೆಯುವ ಸಂದರ್ಭದಲ್ಲಿ ಆಯಾಚಿತವಾಗಿ ಶ್ಯಾಮರಾಯರ ವಾತ್ಸಲ್ಯದ ದೃಷ್ಟಿ ನನ್ನ ಮೇಲೆ ಬಿದ್ದು ಅವರು ನಾನು ಬರೆದದನ್ನು ಎದೆ ತುಂಬಿ ಕೇಳಿದವರು. ಎದೆ ತುಂಬಿ ಹಾಡಿದನು ಅಂದು ನಾನು ಅನ್ನುವ ಒಂದು ಬಹಳ ಜನಪ್ರಿಯವಾದ ಕವಿತೆ ಇದೆಯಲ್ಲ, ಅದು ಅವರನ್ನೇ ಕುರಿತು ನಾನು ಬರೆದದ್ದು ಕೂಡ. ಏಕೆಂದರೆ ನಾನು ಹಾಡಿದ್ದನ್ನು ಮೊದಲು ಕೇಳಿದವರು ಶ್ಯಾಮರಾಯರು. ಅಷ್ಟೇ ಅಲ್ಲ, ನನ್ನ ಪ್ರಥಮ ಪ್ರಕಾಶಕರು ಕೂಡ ಅವರೇ. ನನ್ನ ಮೊದಲ ಕವನ ಸಂಕಲನವನ್ನು ಅವರು ಪ್ರಕಟ ಮಾಡಿದರು. ಅಲ್ಲಿನ ಮುಂದೆ ನನಗೆ ದೊಡ್ಡ ಒಂದು ಮಾತಲ್ಲಿ ಹೇಳುವುದಾದರೆ ನನ್ನ ಕಾವ್ಯ ಜೀವನದಲ್ಲಿ ಶ್ಯಾಮರಾಯರು ನೆಲ ನೀರು ಅನ್ನುವುದಾದರೆ ಕುವೆಂಪು ಅವರು ಗಾಳಿ ಬೆಳಕು ಅಂತ.